ಮಳೆ ಇರಲಿಲ್ಲ ಆಗ. ಆಗಲೇ ಉಪನ್ಯಾಸಕ್ಕೆ ಅಂತ ಕರೆಸಿದ್ರು ಶ್ರೀಗಳು, ಹೇಳಿದರು ಇಲ್ಲಿ ಮಳೆ ಇಲ್ಲ, ವಿರಾಟ್ ಪರ್ವ ಹೇಳಿಬಿಡಿ ಅಂತ. 5 ದಿವಸ ಪ್ರವಚನ, ವಿರಾಟ್ ಪರ್ವ ಹೇಳಿಬಿಡಿ ಅಂತ ಹೇಳಿದ್ರು. 5 ದಿವಸ ಪ್ರವಚನ ಆಯಿತು. ಆಶ್ಚರ್ಯ, ಹೊರಡಬೇಕು, ಮಳೆ ಹೊರಲು ಶುರುವಾಯಿತು. ಒಂದೇ ಸಮನೆ ಯಾತಕ್ಕೆ ಹೇಳಿದೆ ಅಂದರೆ, ಇವತ್ತು ಶಾಸ್ತ್ರದಿಂದ ಮಳೆ ಬರೋ ಹಾಗೆ ಬೇರೆಯಿಂದ ಮಳೆ ಬರೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಜನಕ್ಕೆ ಮಳೆ ಅನ್ನ ಕೊಟ್ಟರೆ, ಜ್ಞಾನದ ಮಳೆ ಜ್ಞಾನ ಕೊಡ್ತದಾದ್ದರಿಂದ ಇವತ್ತು ಎರಡನ್ನೂ ಸಾಧಿಸ್ತಕ್ಕಂಥ ಶಕ್ತಿ ಇರೋದಿಂತ ಗ್ರಂಥಗಳಿಗೆ ಹೊರತು ಬೇರೆದಕ್ಕಲ್ಲ. ಅದನ್ನು ಬಿಟ್ಟು ಮನುಷ್ಯ ಸಾಧನೆ ಮಾಡಲಿಕ್ಕೆ ಹೋದರೆ ಅದು ಮೂರ್ಖತನದ ಸಾಧನೆ ಹೊರತು ಬೇರೆ ಅಲ್ಲ. 32 ಸಂಧಿಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಭಗವನ್ ಮಹಾತ್ಮ್ಯವನ್ನು ಕೊಂಡಾಡ್ತಕ್ಕಂಥ ಜಗನ್ನಾಥದಾಸರು, ಅದು ತಮ್ಮ ಸಾಧನೆಯಲ್ಲ, ಹರಿಕಥಾಮೃತ ಸಾರ. ಗುರುಗಳ ಕರುಣದಿಂದ ಆಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನು ಆದರದಿ ಕೇಳುವುದು. ಎಷ್ಟು ಕಳಕಳಿಯಿಂದ ಹೇಳ್ತಾರೆ, ಪರಮ ಭಗವದ್ ಭಕ್ತರಿಗೋಸ್ಕರ ಹೇಳ್ತಾ ಇದ್ದೇನೆ, ಆದರದಿಂದ ನಾನು ಹೇಳ್ತೇನೆ, ಆದರದಿಂದ ತಾವು ಕೇಳಿ. ಹರಿಕಥಾಮೃತ ಸಾರ, ಅಮೃತ ಅಂದರೆ ಮೋಕ್ಷಕ್ಕೆ ಅತ್ಯಂತ ಅವಶ್ಯಕವಾದ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂಥ ಕೃತಿಯನ್ನು ಸೂಚನೆ ಕೊಟ್ಟಿದ್ದಾರೆ. ನಾಂದಿ ಸಂಧಿ, ಮಂಗಲಾಚರಣ ಸಂಧಿ, ಒಟ್ಟು 32 ಸಂಧಿಗಳಲ್ಲಿ ಮೊದಲನೆಯದು. ಒಟ್ಟು 32 ಸಂಧಿಗಳು, ಅದು ಮೊದಲನೇ ಸಂಧಿಯಲ್ಲಿ 13 ಪದ್ಯಗಳನ್ನು ಬರೆದಿದ್ದಾರೆ. ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ, ನಾರಸಿಂಹನೆ ನಮಿಪೆ ಕರುಣಿಪು ದೆಮಗೆ ಮಂಗಳವ. ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಮಂಗಳವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ, ನರಸಿಂಹ ಕ್ಷರಾಕ್ಷರ ಪುರುಷೋತ್ತಮ, ಮಹಾಲಕ್ಷ್ಮಿಗೂ ದೇವತೆಗಳು ತಾರತಮ್ಯವನ್ನು ತೋರಿಸ್ತಾರೆ. ಲಕ್ಷ್ಮಿಯಿಂದ ಕರಕಮಲ ಪೂಜಿತ, ಉಡದವರಿಂದ ಮುಖದಿಂದ ನೂತ ಅಂತ ಹೇಳ್ತಾ. ಮತ್ತೆ ಅಲ್ಲಿ ಹೇಳಬೇಕಾದರೂ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ತಾರತಮ್ಯವನ್ನು ತೋರಿಸ್ತಾರೆ. ಭಗವಂತ ಯಾರು ಅನ್ನೋದಕ್ಕೆ ಜನ್ಮ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಬ್ರಹ್ಮಸೂತ್ರದ ಮಾತು. ಓಂ ಜನ್ಮಾದ್ಯಶ ಯತಃ ಓಂ, ಬ್ರಹ್ಮಸೂತ್ರ ಅರ್ಥವನ್ನು ತರುತ್ತಾರೆ. ಕೈವಲ್ಯದಾಯಕ, ಫಲಮತ ಉಪಪತ್ತೇ, ಇದನ್ನೆಲ್ಲ ಹಿಡಿತಾರೆ. ಅನಂತರ ನಾರಸಿಂಹನೇ ನಮಗೆ ಕರುಣಿ ಪೂಜೆ ಮಗೆ ಮಂಗಳವ. ಮುಂದೆ ಮಹಾಲಕ್ಷ್ಮಿಯ ಸ್ತೋತ್ರ. ಇವತ್ತು ಶ್ರಾವಣ ಮಾಸ ಅಂದರೆ ಲಕ್ಷ್ಮೀ ಪೂಜೆ ಅಂತಲೇ ಹೆಸರು. ಶ್ರಾವಣ ಮಾಸ ಅಂದರೆ ಸಂಪತ್ ಕರವಾದ ಲಕ್ಷ್ಮೀ, ಸಂಪತ್ ಶುಕ್ರವಾರಗಳಂತಲೇ ಹೆಸರು. ಅಂತ ವಿಶೇಷವಾದಂಥ ಲಕ್ಷ್ಮೀದೇವಿ ಆರಾಧನೆಗೆ ದೊಡ್ಡದಿದು. ಆದರೆ ಶ್ರಾವಣ ಮಾಸ ನಿಜವಾಗಲೂ ಸಾರ್ಥಕವಾಗೋದು ಹರಿಕಥಾ ಶ್ರವಣ ಮಾಡಿದರೆ ಹೊರತು, ಇನ್ನೇನೋ ಶ್ರವಣ ಮಾಡಿದರೆ ಶ್ರಾವಣ ಮಾಸ ಅಲ್ಲ ಅದು. ಶ್ರವಣ 5ನೇ ತಿಂಗಳಲ್ಲಿ ನಿಶ್ಚಯಿಸಿದೆ ಅಂತ ಒಂದು ದಾಸರ ಮಾತಿದೆ. 5ನೇ ತಿಂಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಅಂದರೆ ಶ್ರಾವಣದಿಂದ ದೇವರ ಮಹತ್ವ ತಿಳಿಯೋ ಹಾಗೆ ಬೇರೆ ಯಾವುದರಿಂದನೂ ತಿಳಿಯೋದಿಲ್ಲ. ಆದ್ದರಿಂದ ದೇವರನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅಂತಿದ್ರೆ ಬೇರೆ ದಾರಿ ಇಲ್ಲ. ಹರಿಕಥಾ ಶ್ರವಣ ಮಾಡೋ ನಿರಂತರ. ಲಕ್ಷ್ಮೀದೇವಿ ಕೊಂಡಾಡ್ತಾರೆ ಪರಮಾತ್ಮ ಅಂದರು, ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಹೇಗೆ ಅಂತ ವಿವರಣೆ ಮಾಡ್ತಾರೆ. ಜಗದುದರಣ ಅತಿ ವಿಮಲ ಗುಣ ರೂಪಗಣನು ಆಲೋಚನದಿ ಭಾರತ ನಿಗಮತತಿಗಳ ತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಲಕ್ಷ್ಮೀದೇವಿಯ ಬಗ್ಗೆ ಮೊನ್ನೆ ಹೇಳಿದ್ದೇನೆ, ಅತ್ಯಂತ ಮಹಿಮೆಗಳನ್ನೆಲ್ಲ ಸಂಗ್ರಹ ಮಾಡಿಕೊಡ್ತಕ್ಕಂಥ ಒಂದು ಅಪೂರ್ವ ಶ್ಲೋಕ. ಮುಂದೆ ಬ್ರಹ್ಮವಾಯುಗಳನ್ನ 2 ಶ್ಲೋಕದಲ್ಲಿ ಒಟ್ಟಾಗಿ ಸ್ತೋತ್ರ ಮಾಡುತ್ತಾರೆ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದರಸೆ ಸತ್ವ ಪ್ರಚುರ ವಾಣೀಮುಖ ಸರೋಜೇನ ಗರುಡ ಶೇಷ ಶಶಾಂಕದಡ ಶೇಖರ ರಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ 6321,000 ಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರತಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಜಗದ್ಗುರುವೇ ಪವಮಾನ ಸಲಹೆಮ್ಮ, ಅಲ್ಲಿಗೂ ಅನ್ವಯ. ಜಗದ್ಗುರುವೇ ನಿರುಪಮಾನಂದ ಬ್ರಹ್ಮದೇವರೇ ನಿಮಗೆ. 2 ಪದ್ಯಗಳಲ್ಲಿ ಅದು ಪ್ರತ್ಯೇಕ ಬ್ರಹ್ಮ ವಾಯುದೇವರ ಸ್ತೋತ್ರ ಅಲ್ಲ, ಒಟ್ಟಾಗಿ ಬ್ರಹ್ಮದೇವರ ವಾಯುದೇವರ ಸ್ತೋತ್ರ. ವಾಯುದೇವರ ಬಗ್ಗೆ ಒಂದು ಮಾತಿದೆ, 33 ಲಕ್ಷಣೋಪೇತರು ಅಂತ ಒಂದು ವಿಶಿಷ್ಟವಾದಂತಹ ಹಿರಿಮೆ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ 33 ಲಕ್ಷಣೋಪೇತಾನಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನಾಂ ಅಂತ ಹೇಳಿದ್ದಾರೆ. ನಮಗೆ ಆಶ್ಚರ್ಯ, ಇಲ್ಲಿ ಪ್ರಸ್ತಾಪ ಮಾಡಲಿಲ್ವಲ್ಲ ಜಗನ್ನಾಥದಾಸರು, ಅತಿ ಮುಖ್ಯವಾದ ಪ್ರಮೇಯ ಬಿಟ್ಟುಬಿಟ್ರಲ್ಲ ಅಂತ ಕೇಳಿದರೆ ಬಿಟ್ಟಿಲ್ಲ, ಜಗದ್ಗುರುವೇ ಅಂತ ಹೇಳಿದ್ದಾರೆ. ಜಗದ್ಗುರುವೇ ಎನ್ನುವ ಮಾತಿನಲ್ಲಿ ಅವರು 32 ಲಕ್ಷಣ ಹೊಂದಿರೋರು ಅಂತ ಅರ್ಥ. ಆಚಾರ್ಯ ಹೇಳ್ತಾರೆ, ಷಣ್ಣವತ್ಯಂಗಲೋಯಸ್ತು ನಗ್ರೋಧ ಪರಿಮಂಡಲ ಅಂತ ವರ್ಣನೆ ಮಾಡ್ತಾ, ಅವರು ಮುಖ್ಯ ಗುರುಗಳು, ಬೇರೆಯವರು ಮುಖ್ಯ ಗುರುಗಳಲ್ಲ. ಜಗದ್ಗುರುಗಳು 33 ಲಕ್ಷಣ ಹೊಂದಿರಬೇಕು ಅಂತ ಹೇಳಿದ್ರಿಂದ ಜಗದ್ಗುರುವೇ ತಾತ್ರಿಂಶ ಲಕ್ಷಣೋಪೇತರೇ ನಿಮಗೆ ನಮಸ್ಕಾರ. ಅದೇ ಸೂಚ್ಯವಾಗಿ ಹೇಳುತ್ತಾರೆ ಜಗದ್ಗುರುವೇ. ಅದಕ್ಕೆ ಅನೇಕ ಅರ್ಥಗಳು. ಜಗತ್ತಿಗೆ ಗುರುಗಳು ಅಂತ ಒಂದರ್ಥ, ಜಗತ್ತಿಗೆ ಗುರುಗಳು ಅಂತ ಒಂದರ್ಥ. ಇನ್ನೊಂದರ್ಥ, ಜಗತ್ತಂದ್ರೆ ವಾಯುದೇವರು ಅಂತ ಅರ್ಥ. ಜಗತ್ ತ್ರಿವಿಷ್ಟಪೇ ವಾಯೌ ಅಂತ ಕೋಶ. ಜಗತ್ತಂದ್ರೆ ವಾಯುದೇವರು. ಜಗತ್ಯಾಸೌ ಗುರುಶ್ಚ ಜಗದ್ಗುರು. ವಾಯುದೇವರೇ ನೀವು ಗುರುಗಳಾಗಿದ್ದೀರಿ. ಇದರ್ಥ ಮಾಡಿಕೊಂಡ್ರೆ ಪರಮಾತ್ಮ ಯಾರೀತಿಯಲ್ಲಿ ವಿಶೇಷವಾದ ಅನುಗ್ರಹವನ್ನು ವಾಯುದೇವರಿಗೆ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅಂತ ಜಗದ್ಗುರುಗಳು ನೀವು, ನಿಮಗೆ ನಮಸ್ಕರಿಸ್ತೇನೆ. ಪಾಲಿಪುದು ಸನ್ಮತಿಯ ಪವಮಾನ ಸಲಹೆಮ್ಮ, ನಮಗೆ ಸನ್ಮತಿಯನ್ನು ಕೊಡಿ. ಆ ಮೂಲಕ ಕಾಪಾಡಿ. ಜ್ಞಾನ ಕೊಟ್ಟು ಕಾಪಾಡೋದು, ನಿಜವಾಗಲೂ ಕಾಪಾಡೋದು. ಎಣ್ಣೆ ಕೊಡಿ ನಶ್ವರ, ಅದು ಕೋಟಿ ರೂಪಾಯಿ ಕೊಡಿ. ಎಲ್ಲ ಕಳ್ಕೊಂಡು ಬಂದಿರ್ತಾನೆ, ಇಲ್ಲ ಆಗಲೇ ಹೋಗ್ತಾನೆ, ಇಲ್ಲ ಕಳ್ಕೊತಾನೆ, ಖರ್ಚು ಮಾಡ್ತಾನೆ, ಇಲ್ಲ ಏನಾದ್ರು ಮಾಡ್ತಾನೆ. ಜ್ಞಾನ ಕೊಡಿ, ಬೆಳೀತಾ 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 ಹೋಗುತ್ತೆ. ಎಂಥ ಆಸ್ತಿ ಕೂಡ ಜೀವನದ ಕೊನೆವರೆಗೆ ಬರೋ ಗ್ಯಾರಂಟಿನೇ ಇಲ್ಲ. ಮುಂದಿನ ಜನ್ಮಕ್ಕಂತೂ ಬರೋದು ಇಮ್ಯಾಜಿನ್ ಕೂಡ ಮಾಡಬಾರದು. ಜ್ಞಾನ ಒಂದೇ ಬರೋದು. ತತ್ರ ಸಂಬುದ್ಧಿ ಸಂಯೋಗಂ ಲಭತೆ ಪೂರ್ವದೈಹಿಕಂ, ಭಗವದ್ಗೀತೆ ಹೇಳ್ತಾ ಇದೆ. ಜ್ಞಾನ ಸಂಪತ್ತು ಜನ್ಮ ಜನ್ಮಾಂತರದಲ್ಲೂ ಬರತಕ್ಕಂಥ ಸಂಪತ್ತಾದ್ದರಿಂದ ಅದನ್ನು ಕೇಳಿಕೊಂಡಾಗ ಉಳಿದ ಸಂಪತ್ತುಗಳೆಲ್ಲ ಆಟೋಮೆಟಿಕ್ ಫಾಲೋ ಮಾಡಿಬಿಡ್ಬೇಕು. ಅವಿಷ್ಟು ಕೂಡ ಮುಂದೆ ಎರಡು ಪದ್ಯಗಳಲ್ಲಿ ಸರಸ್ವತಿ ಭಾರತೀಯರ ಸ್ತೋತ್ರ. ಚತುರವದನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗ ಅಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ನನ್ನ ನಾಲಿಗೆಯಲ್ಲಿ ನೆಲೆಸಬೇಕು ಅಂತ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ನಾಲಿಯಲ್ಲಿ ಸರಸ್ವತಿ ದೇವಿ ನೆಲೆಸಿದಾಗ ಕೇವಲ ಅವರು ಶುದ್ಧ ಭಾಗವತ ಧರ್ಮರತರು, ಕೆಟ್ಟ ಮಾತು ಬರೋದಿಲ್ಲ ಅಂತ ಅರ್ಥ. ಕೆಟ್ಟ ಮಾತು ಬರ ಅವರು ನೆಲೆಸಿದ ಮೇಲೆ ಅನ್ವೇನಮೇವ ತದ್ಧರ್ಮೇ ಕೃಷ್ಣೈಕಾ ಸಂಸ್ರಿತಾ ಸದಾ, ಆದ್ದರಿಂದ ಕೆಟ್ಟ ಮಾತು ಬರದಂತೆ ನಮ್ಮನ್ನು ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಾರತೀ ದೇವಿಯನ್ನು ಹೇಳುತ್ತಾರೆ, ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತ ನಡಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರೂಪು ಕರುಣದಲ್ಲಿ. ಅಲ್ಲಿ ಜ್ಞಾನ ಕೊಡಿ ಅಂತ ಅಲ್ಲಿ ಕೇಳಿದ್ರೆ ಜ್ಞಾನ ಹೀಗೆ ಕೊಡಿ ಅಂತ ಕೇಳಿದ್ರೆ ಶಾಸ್ತ್ರ ಯೋನಿತ್ವ, ಜ್ಞಾನ ಹೇಗೋ ಬರೋದಿಲ್ಲ, ಶಾಸ್ತ್ರಗಳ ಮೂಲಕ ಬರಬೇಕು. ಆ ಶಾಸ್ತ್ರಗಳು ಯಾವುದೋ ಅಲ್ಲ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರೂಪುಕರಣದಲ್ಲಿ. ಶಾಸ್ತ್ರಜ್ಞಾನ ಅಂದ್ರೆ ಶಬ್ದಜ್ಞಾನ ಅಲ್ಲ, ಅರ್ಥಜ್ಞಾನ. ಬರೀ ಅರ್ಥಜ್ಞಾನ ಅಲ್ಲ, ರಹಸ್ಯಾರ್ಥ ಜ್ಞಾನ. ಅದಕ್ಕೋಸ್ಕರ ತತ್ವ ರಹಸ್ಯ ತತ್ವಗಳ ಅರೂಪುಕರಣದಲ್ಲಿ. ಇವತ್ತು ನಾವು ಕಥೆಯನ್ನಾಗಿ ಗ್ರಂಥ ಓದಿದರೆ ಅದು ಗ್ರಂಥ ಅಲ್ಲ, ತತ್ವವನ್ನಾಗಿ ಓದಬೇಕು, ತತ್ವವನ್ನಾಗಿ ಓದಬೇಕು. ತತ್ವವನ್ನೇ ಕಥೆ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಕಥೆಯಲ್ಲಿ ತತ್ವವನ್ನು ಕಾಣಬೇಕು. ಅದಕ್ಕೇನೆ ಪುರಾಣ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರೂಪು ಕರುಣದಲ್ಲಿ. ನಾವೇನು ಕೊಡ್ಲಿಕ್ಕೆ ಅವ್ರಿಗೆ ಬರೋದಿಲ್ಲ, ಕರುಣದಲ್ಲಿ ಅಷ್ಟೇ, ಅವರು ಕರುಣೆ ತೋರಿಸಬೇಕೇ ಹೊರತು ನಾವು ಬೇರೆ ಏನು ಕೊಡೋ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ದೊಡ್ಡವರಿಗೆ ನಾವು ಮಾಡತಕ್ಕಂಥ ದೊಡ್ಡ ಒಂದು ಗೌರವ ಅಂದ್ರೆ ಅದೇನೆ. ಮುಂದುವರಿಸಿ ವೇದವ್ಯಾಸರ ಚಿತ್ರವನ್ನು ಕೊಡ್ತಾರೆ. ವೇದ ಪೀಠ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ವೇದವ್ಯಾಸ ದೇವರನ್ನ ಶುದ್ಧ ಸಂಸ್ಕೃತದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಬಗ್ಗೆ ಏನು ಮಿಥ್ಯಾಜ್ಞಾನ ಜನಗಳಿಗಿದೆ ಅದನ್ನೆಲ್ಲ ತೆಗೆದಾಕ್ತಾರೆ. ಮೋದ ಚಿನ್ಮಯ ಗಾತ್ರ ವಿರಿಂಚಿ ಭವ ಚಕ್ರಾದಿ ಸುರ ವಿಜ್ಞಾನದಾಯಕ, ಬ್ರಹ್ಮರುದ್ರಾದಿ ದೇವತೆಗಳಿಗೆ ಜ್ಞಾನವನ್ನು ಕೊಡುತ್ತಾರೆ ಅಂದ ಮೇಲೆ ಅವರು ಕಶ್ಚನ ಋಷಿ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ಅರ್ಥ. ಉಳಿದವರು ಆ ಸಾಮರ್ಥ್ಯ ಎಲ್ಲಿಂದ ಬರಬೇಕು? ಆದ್ದರಿಂದ ವ್ಯಾಸ ಮುನೀನಾಮಪ್ಯಹಂ ವ್ಯಾಸಃ, ವೇದವ್ಯಾಸರು ನಾರಾಯಣ ಅಂತ ಹೇಳೋದಕ್ಕೆ ನಮಗೆ ಸಾವಿರ ಆಧಾರ ಬೇಡ, ಒಂದು ಸಾಕು, ಭಗವದ್ಗೀತೆ ಒಂದು ಸಾಕು. ಮುನೀನಾಮಪಿ ಅಹಂ ವ್ಯಾಸಃ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್. ಆಚಾರ್ಯರು ಇದು ವಾಯುಪ್ರೋಕ್ತೇಪಿ ತತ್ಪ್ರೋಕ್ತಂ ಭಾರತಶ್ಯ ಪ್ರಶಂಸನಂ ಮತ್ತು ಉಲ್ಲೇಖ ಮಾಡ್ತಾರೆ. ವಾಯುಪ್ರೋಕ್ತದಲ್ಲಿ ಬಂದಿದೆ, ತುಂಬಾ ಕಡೆ ಬಂದಿರೋ ವಾಕ್ಯ ಅದು. ಅವ್ರು ಹೇಳ್ತಾರೆ ಮಹಾಭಾರತ ಒಂದನ್ನು ಬರೆದಿದ್ದಕ್ಕೆ ವೇದವ್ಯಾಸರು ನಾರಾಯಣ ಅಂತ ಗೊತ್ತಾಗಿಬಿಡುತ್ತೆ ಅಂತ ಹೇಳ್ತಾರೆ. ವೇದವ್ಯಾಸರು ನಾರಾಯಣ ಅಂತ ಹೇಳೋದಕ್ಕೆ ಸಾವಿರ ಕಾರಣ, ಒಂದೇ ಕಾರಣ, ಮಹಾಭಾರತ ಬರೆದಿದ್ದು ಒಂದೇ ಕಾರಣ, ಅವರು ಸಾಕ್ಷಾತ್ ನಾರಾಯಣ ಅಂತ ಹೇಳೋದಕ್ಕೆ. ಆ ಮಾತನ್ನು ನಮಗೆ ಮಹಾಭಾರತ ಏನು ಗೊತ್ತಿಲ್ಲ ಆದ್ರಿಂದ ಏನೋ ಇರ್ಬೋದು ಅನ್ಕೊಂಡ್ಬಿಡ್ತೇವೆ ಅಷ್ಟೇ. ಬೇರೆ ದೇಶದವರು ಕೇಳಿ ಹೇಳ್ತಾರೆ, ಮ್ಯಾಕ್ಸ್ ಮಿಲ್ಲರ್ ಅಂತವ್ರು ಹೇಳ್ತಾರೆ, ಮಹಾಭಾರತ ಎಂಥ ಗ್ರಂಥ ಅಂದ್ರೆ ಅದನ್ನ ನೋಡಿ ನಮ್ಮ ಆಯುಷ್ಯವನ್ನು ನೋಡಿಕೊಂಡ್ರೆ ಅದರ ಮುಂದೆ ನಮ್ಮ ಆಯುಷ್ಯ ಚಿಕ್ಕದಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಆಯುಷ್ಯದಲ್ಲಿ ಮುಗಿಸಲಿಕ್ಕಾಗೋದಿಲ್ಲ ಅಂತ ಅರ್ಥ. ಮಹಾಭಾರತ ಸರಿಯಾಗಿ ಹೇಳಿ ಮಂಗಳ ಮಾಡೋದು ಜನ್ಮದಲ್ಲಿ ಅಂದ್ರೆ ದುಸ್ಸಾಧ್ಯವಾದದ್ದು. ಸ್ವಯಂ ವ್ಯಾಸೋಹಿ ತದ್ವೇದ ಬ್ರಹ್ಮಾವಾ ತತ್ಪ್ರಸಾದತಃ. ಮಹಾಭಾರತ ಒಂದನ್ನು ಬರೆದಿದ್ದಕ್ಕೆ ಅವರು ನಾರಾಯಣ ಅಂದ ಮೇಲೆ ಇಂದು ಬ್ರಹ್ಮಸೂತ್ರಗಳು, 18 ಪುರಾಣಗಳು, ಅನಂತ ವೇದಗಳ ವಿಭಾಗ ಇದೆಲ್ಲ ನೋಡಿದವರಿಗೆ ವೇದವ್ಯಾಸರನ್ನ ಎಷ್ಟು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅಂತ ಅರ್ಥ ಆಗುತ್ತೆ. ಜನಗ ಪರಿಜ್ಞಾನವೇ ಇಲ್ಲ, ಅವರನ್ನು ಯಾರೋ ಮುನಿ ಅಂತ ತಿಳ್ಕೊಂಡ್ರೆ ನಾವು ಯಾರೋ ಆಗ್ತೇವೆ ಹೊರತು ಭುಕ್ತಿಯೋಗ್ಯರಾಗೋದೇ ಇಲ್ಲ. ದೊಡ್ಡವರನ್ನು ಯಾರೋ ಅಂತ ತಿಳ್ಕೊಂಡ್ರೆ ನಾವು ಯಾರು ಅಂತ ಅರ್ಥ. ದೊಡ್ಡವರು ತಿಳ್ಕೊಂಡ್ರೆ ನಮಗೆ ಗೌರವ ಅದು ಒಂದು. ಮುಂದುವರಿಸಿ ಹೇಳ್ತಾರೆ ವೇದವ್ಯಾಸ ದೇವರು 5 ಸಲ ಮಾತ್ರ ಸಾಕ್ಷಾತ್ತಾಗಿ ನಾರಾಯಣನೇ ಬಂದಿರೋದು, ಉಳಿದ ಈ ಮಹಾಯುಗಗಳಲ್ಲಿ ಅವರು ಬರಲಿಲ್ಲ. ಅವರ ಶಿಷ್ಯರನ್ನು ಕಳಿಸಿಕೊಡ್ತಾರೆ, ಮುಂದಿನ ಕಲ್ಪದೊಳಗೆ ಅಶ್ವತ್ಥಾಪನ ಕಳಿಸಿಕೊಡ್ತಾರೆ ಅಂತ ಮೊನ್ನೆ ಹೇಳಿದೆ. ಭವಿಷ್ಯ ದ್ವಾಪರೇ ಚೈವ ದ್ರೌಣೇರ್ ವ್ಯಾಸೋ ಭವಿಷ್ಯತಿ. ಇದು ಬಹಳ ಮುಖ್ಯ. ಇದು ಅನೇಕರು ಪ್ರಶ್ನೆ ಬರುತ್ತಾಗ ಅರೆ ದ್ರೌಣಿ ಅಶ್ವತ್ಥ ವ್ಯಾಸರಾಗಿ ಬಿಡ್ತಾರೋ ಅಂತ ಹೇಳಿಬಿಟ್ಟು. ವ್ಯಾಸರಾಗೋದು ಹಾಗಲ್ಲ, ವ್ಯಾಸರು ಮಾಡಿದ ವೇದ ವ್ಯಾಸ ಅಂದ್ರೆ ವಿಭಾಗ ಅಂತ ಅರ್ಥ. ವಿವ್ಯಾಸ ವೇದಾನ್ ಚತುರಃ ಯಸ್ಮಾತ್ ವ್ಯಾಸ ಇತಿ ಇರಿತಃ ಡೆಫಿನೇಷನ್. ಅವರಿಗೆ ವೇದಗಳನ್ನು ವಿಭಾಗ ಮಾಡಿದ್ದಕ್ಕೆ ವ್ಯಾಸ ಅಂತ ಹೆಸರು. ಅಂದರೆ ಇವರು ವ್ಯಾಸರನ್ನಾಗಿ ಕಳಿಸ್ತಾರೆ ಅಂದರೆ ವೇದ ವಿಭಾಗವನ್ನು ಮಾಡಿ ಕೊಡೋ ಕೆಲಸವನ್ನು ಕೊಡ್ತಾರೆ. ಅಟ್ಟವರ್ತ ಅವರೇ ವ್ಯಾಸರಾಗ್ತಾರೆ, ಉಳಿದವರು ಅಂತಲ್ಲ. ವ್ಯಾಸರು ಅಂದರೆ ಸಾಕ್ಷಾತ್ ನಾರಾಯಣನೇ. ಇದರಲ್ಲಿ ವ್ಯಾಸ ಒಂದು ವ್ಯಾಸಪೀಠ ಅಂತೇವಲ್ಲ, ಹಾಗೆ ಅಲ್ಲಿ ಯಾರು ಕೂಡ್ತಾರೆ ಅಂತ ಹೇಳೋ ಹಾಗೆ ವೇದವ್ಯಾಸರ ಕಾರ್ಯವನ್ನು ಮಾಡಲಿಕ್ಕೆ ಅವರ ಅನುಗ್ರಹದಿಂದ ಬರ್ತಾರೆ. ಅವರು ಮಾಡಿದ್ದನ್ನ ಸ್ವಲ್ಪ ಜನಕ್ಕೆ ತಿಳಿಸಿಕೊಡ್ತಾರೆ ಅಷ್ಟೇ. ಅವರು ಮುಖ್ಯ ಪ್ರಸಾರಕರಲ್ಲ, ಮುಖ್ಯ ಪ್ರಸಾರಕರು ವೇದವ್ಯಾಸ ದೇವರೇನೆ, ಅನಂತರ ಆಚಾರ್ಯರೇನೆ, ಉಳಿದವರನ್ನು ಕಳಿಸಿಕೊಡ್ತಾರೆ ಹೊರತು ವೇದವ್ಯಾಸರೇ ಉಳಿದಾಗ್ತಾರೆ ಅಂತ ಅರ್ಥ ಅಲ್ಲ. ವ್ಯಾಸರ ಕಾರ್ಯವನ್ನು ಮಾಡಿದವರಾಗ್ತಾರೆ. ಮಹಾಭಾರತ ಪ್ರಸಾರ ಮಾಡೋದು ಬರೆಯೋದು ವೇದವ್ಯಾಸರೇ, ಪ್ರಸಾರ ಮಾಡತಕ್ಕಂಥ ವ್ಯಾಸರೂಪದಲ್ಲಿ ಅವರಿರ್ತಾರೆ ಅಷ್ಟೇ. ಆದ್ದರಿಂದ ಐಕ್ಯದ ಪ್ರಶ್ನೆ ಅಲ್ಲ ಇದು, ಅವರೇನ ಅಭೇದದ ಪ್ರಶ್ನೆಯೂ ಅಲ್ಲ, ಸಾಮ್ಯದ ಪ್ರಶ್ನೆಯಲ್ಲ. ಅವರ ಆದೇಶದಂತೆ ಬಂದು ಅನುಗ್ರಹ ಮಾಡ್ತಾರೆ, ಅವರ ಅನುಗ್ರಹದಿಂದ ಹೇಳಿಕೊಡ್ತಾರೆ. ಆದರೆ ವೇದವ್ಯಾಸರು ಮಾತ್ರ ಸ್ವತಃ ಸ್ವತಂತ್ರವು ಭಗವಾನ್ ವಿಷ್ಣು, ಅವರೇ ಮಾಡ್ತಾರೆ. ಇಂಥ ವೇದವ್ಯಾಸರ ಮಹಿಮೆ ತಿಳ್ಕೊಂಡಾಗ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ, ಇಡೀ ವಿಶ್ವದ ಜ್ಞಾನ ಭಂಡಾರ ವೇದವ್ಯಾಸರ ಅಪೂರ್ವವಾದಂತಹ ಅನುಗ್ರಹದ ಫಲ. ವೇದವ್ಯಾಸರು ಹೇಳದೇ ಇದ್ದಿದ್ದನ್ನು ಯಾರು ಹೇಳುತ್ತೇವೆ ನಾವು ಅಂದರೆ ಅವನಂತ ಹುಚ್ಚ ಮತ್ತೊಬ್ಬ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ವೇದವ್ಯಾಸರು ಹೇಳದೇ ಬಿಟ್ಟು ಜಗತ್ತಲ್ಲಿ ಯಾವುದೂ ಇಲ್ಲ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತನನ್ಯತ್ರ ಎನ್ನೇ ಹಾಸ್ತಿ ನಾ ಕುತ್ರಚಿತ್. ಅದು ಮಹಾಭಾರತ ಇಲ್ಲದ್ದೇ